ಶ್ರೇಷ್ಠವಾದಂತಹ ಮಂಗಳ ವಾದ್ಯಗಳಿಂದ ಯುದ್ಧರಂಗದಲ್ಲಿ ಶಸ್ತ್ರಾಸ್ತ್ರಗಳಿದ್ದು ಶಸ್ತ್ರಗಳ ಮಧ್ಯೆ ಭಗವಂತಗೀತೆಯನ್ನು ಹೇಳ್ತಾ ಇದ್ದ. ಅಂತಹ ಭಗವದ್ಗೀತೆಯನ್ನ ಕೇಳೋದು ಅಂತ ಹೇಳಿದರೆ ಒಂದು ಶಾಸ್ತ್ರ ಕೇಳೋದು ಅಂತ ಅಲ್ಲ, ಸಕಲ ಶಾಸ್ತ್ರಗಳನ್ನು ಕೇಳೋದು ಅಂತ ಅಲ್ಲ. ಶ್ರೀಗಳವರು ಹೇಳಿದರು, ಶಾಸ್ತ್ರೇಷು ಭಾರತಂ ಸಾರ. ಸಕಲ ಶಾಸ್ತ್ರಗಳಲ್ಲೂ ಮಹಾಭಾರತ ಅತ್ಯಂತ ಸಾರಭೂತವಾದಂತಹ ಭಾಗ. ಸಕಲ ಶಾಸ್ತ್ರಗಳ ಸಾರ ಅಂದ್ರೆ ಮಹಾಭಾರತ. ಆ ಮಹಾಭಾರತದ ಸಾರ ಭಗವದ್ಗೀತೆ ಅಂತ ಕೇಳಿದರೆ, ಎಲ್ಲಾ ಶಾಸ್ತ್ರಗಳನ್ನು ಕೇಳಿದರೆ ಎಷ್ಟು ಪುಣ್ಯ ಬರುತ್ತೋ, ಮಹಾಭಾರತ ಒಂದನ್ನು ಕೇಳಿದ್ರೆ ಅಷ್ಟು ಪುಣ್ಯ ಬರುತ್ತೆ. ಎಲ್ಲಾ ಶಾಸ್ತ್ರಗಳ ಸಾರವನ್ನು ಕೇಳಿದರೆ ಏನು ಸಾರಾಂಶವೋ, ಭಗವದ್ಗೀತೆ ಒಂದನ್ನು ಕೇಳೋದ್ರಿಂದ ಅಷ್ಟನ್ನೆಲ್ಲ ನಾವು ಸಾಧನೆ ಮಾಡಬಹುದು. ಭಗವದ್ಗೀತೆ ಮುಗುತ್ತಿರ್ಲಿಕ್ಕೆ ಭೀಷ್ಮ ಪರ್ವದಲ್ಲಿ ಹೇಳ್ತಾರೆ, ನಾಲ್ಕು ವಯಸ್ಸಿನಲ್ಲಿ ಇದ್ರೆ ಮತ್ತೆ ಹುಟ್ಟಿನ ಭಯ ಇಲ್ಲವಂತೆ. ಗೀತಾ ಗಂಗೆಗೆ ಗಾಯತ್ರಿ ಗೋವಿಂದೇಗೆ ಹೃದಯ ಸ್ಥಿತೆ ಚತುರ್ಗಕಾರ ಸಂಯುಕ್ತೆ ಪುನರ್ಜನ್ಮ ನ ವಿದ್ಯತೆ. ನಾಲ್ಕು ಗಕಾರಗಳು, ನೆನಪುಗಳು ಭಾರಿ ಸುಲಭ. ನಾಲ್ಕು ಗಕಾರಗಳಿರಬೇಕು, ಗೀತಾ ಗಂಗಾ ಗಾಯತ್ರಿ ಗೋವಿಂದ. ಈ ನಾಲ್ಕು ಗಕಾರದ ಗಾ ಗೀ ಗಂ ಮತ್ತೆ ಗಾ ಇನ್ನೊಂದು, ಗಂಗಾ ಗಂ ಬಂತು, ಗೀ ಬಂತು, ಗೋ ಗೋವಿಂದ. ಈ ನಾಲ್ಕು ಮನಸ್ಸಲ್ಲಿ ಇದ್ದು ಬಿಟ್ರೆ ಮತ್ತೆ ಹುಟ್ಟಿ ಬರೋ ಭಯನೇ ಇಲ್ಲ. ಅಷ್ಟು ಶ್ರೇಷ್ಠವಾದದ್ದು ಈ ನಾಲ್ಕು ಅಂತ ಹೇಳಿದ. ಒಂದು ಗಂಗಾ, ಭಗವಂತನ ಪಾದೋದಕ ಅದು. ಗಂಗಾ ಗಂಗಾ ಅಂತ ಹೇಳಿದ್ರೆ ಸಕಲ ಪಾಪಗಳ ಪರಿಹಾರ. ಇನ್ನು ಗಂಗೆಯನ್ನು ನಾವು ಕೊಂಡಾಡೋ ಕಾರಣವೇ ಇಲ್ಲ, ಅಷ್ಟು ಶ್ರೇಷ್ಠವಾದದ್ದು. ಗೀತಾ, ಆ ಭಗವಂತನ ಬಾಯಿಯಿಂದ ಬಂದ ಗಂಗೆ, ಭಗವಂತನ ಪಾದದಿಂದ ಬಂದ ಗಂಗೆ ಈ ಗಂಗೆಯಾದರೆ, ಬಾಯಿಂದ ಬಂದ ಗಂಗೆ ಭಗವದ್ಗೀತೆ. ಗೀತಾ ಗಂಗಾ ಗಾಯತ್ರಿ ಭಗವಂತನ ಹೇಳ್ತಕ್ಕಂಥ ಮಂತ್ರ, ಭಗವಂತನನ್ನ ಧಿಯೋಯೋನ ಪ್ರಚೋದಯ ಅಂತ ಪ್ರಾರ್ಥನೆ ಮಾಡ್ತಕ್ಕಂಥ ಮಂತ್ರ. ಮೂರು ಸಂಬಂಧಪಟ್ಟಿದ್ದ ಯಾರಿಗೆ? ಗೋವಿಂದನಿಗೆ. ಗೀತೆಯೂ ಗೋವಿಂದನಿಗೆ, ಗಂಗೆಯೂ ಗೋವಿಂದನಿಗೆ, ಗಾಯತ್ರಿಯೂ ಗೋವಿಂದನಿಗೆ. ಈ ನಾಲ್ಕು ಗೋವಿಂದನಿಗೆ ಸಂಬಂಧಪಟ್ಟ ಗ್ರಂಥಗಳಿದ್ರೆ, ಸಾಮಗ್ರಿಗಳಿದ್ರೆ ಮತ್ತೆ ಹುಟ್ಟಿ ಬರೋ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಗೀತಾ ಗಂಗಾ ಗಾಯತ್ರಿ ಗೋವಿಂದ, ನಾಲ್ಕಿರಬೇಕು. ಇವತ್ತು ನಾಲ್ಕು ಇದ್ರೆ ಮೋಕ್ಷ ಅಂತ ಅಲ್ಲೇ ಹೇಳಿದ್ರೆ, ಇವತ್ತು ನಾಲ್ಕು ಗೋವಿಂದನೇ ಆಗಿರೋದು ಸಮಸ್ಯೆ ಆಗಿರುತ್ತೆ. ಗೀತಾನು ಗೋವಿಂದ, ಗಂಗೆನು ಗೋವಿಂದ, ಗಾಯತ್ರಿನೂ ಗೋವಿಂದ. ಇನ್ನು ಗೋವಿಂದ ಮೊದಲೇ ಗೋವಿಂದ, ಊಟ ಕೂಟ ಬಂದೆ ಗೋವಿಂದ ಅಂದ್ರೆ ಎಷ್ಟು ಸಾರಭೂತವಾದದ್ದು. ಗೋವಿಂದ ಉಪಕ್ರಮ ಉಪಸಂಹಾರ ಪ್ರಬಲ, ಕೊನೆಯದು ಗೋವಿಂದ. ಎಲ್ಲ ಮಾಡೋದು ಅದಕ್ಕೋಸ್ಕರ, ಕೃಷ್ಣಾರ್ಪಣ ವಸ್ತು ಅಂತ ಹೇಳೋದಕ್ಕೋಸ್ಕರ. ಹೃದಯದಲ್ಲಿ ಇರಬೇಕು ಅಂತ ಹೇಳ್ತಾರೆ, ಬಾಯಿನಲ್ಲಿದ್ದರೆ ಪ್ರಯೋಜನ ಇಲ್ಲ, ಹೃದಯದಲ್ಲಿ ಇರಬೇಕು. ವಿದ್ಯಾರ್ಥಿಗೆ ಪರೀಕ್ಷಾ ಅಲ್ಲ ನೋಡ್ತಾರೆ ಉತ್ತರಗಳು, ಬಾಯಲ್ಲಿದ್ದರೆ ಪ್ರಯೋಜನ ಇಲ್ಲ. ಹೃದಯದಲ್ಲಿ, ಬಾಯಲ್ಲಿ ಯಾರು ಮಾತಾಡ್ತಾರೆ ಹೋಗ್ಬಿಡುತ್ತಾನೆ. ಹೃದಯದಲ್ಲಿ ಇದ್ರೆ ಗಟ್ಟಿಯಾಗಿದೆ, ಮನಸ್ಸಿಗೆ ಮುಟ್ಟಿರಬೇಕು. ನಾಲ್ಕರ ಹಿರಿಮೆ ಮನಸ್ಸಿಗೆ ಮುಟ್ಟಿದಾಗ ಮತ್ತೆ ಹುಟ್ಟಿ ಬರುವ ಭಯ ಇಲ್ಲ. ವಿದ್ಯಾರ್ಥಿಗೆ ಮತ್ತೆ ಸೆಪ್ಟೆಂಬರಿಗೆ ಬರೋ ಭಯ ಇಲ್ಲ, ನಮಗೆ ಮತ್ತೆ ಹುಟ್ಟಿ ಬರತಕ್ಕಂಥ ಭಯ ಇಲ್ಲ. ಇವತ್ತು ನಾವು ಏನು ಹುಟ್ಟಿದ್ದೇವೆ, ಭಗವಂತನ ಹುಟ್ಟು ಯಾತಕ್ಕೆ ಕೊಟ್ಟಿದ್ದಾನೆ ಅಂದ್ರೆ, ಇನ್ನೊಮ್ಮೆ ಹುಟ್ಟದಂತೆ ಬಾ ಅಂತ ಕೊಟ್ಟಿದ್ದಾರೆ. ಇನ್ನೊಮ್ಮೆ ಹುಟ್ಟಿದ್ರೆ ಹುಟ್ಟು ಕೊಟ್ಟಿದ್ದು ವ್ಯರ್ಥ. ಇನ್ನೊಮ್ಮೆ ಹುಟ್ಟಬಾರದು, ಆ ರೀತಿ ಮಾಡಿದ್ರೆ ನಮ್ಮ ಜೀವನ ಸಾರ್ಥಕ. ಹುಟ್ಟುಕೊಟ್ಟ ಭಗವಂತ, ಹುಟ್ಟಬೇಡಿ ಅಂತ ಹೇಳಿದ ಭಗವಂತ, ಏನು ಮಾಡಿದ್ರೆ ಹುಟ್ಟಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಹೇಳಿಬಿಟ್ಟಿದ್ದಾರೆ. ಈ ನಾಲ್ಕನ್ನು ಮಾಡಿ ಆಗ ಖಂಡಿತ ನಿಮಗೆ ಹುಟ್ಟು ಬರೋದಿಲ್ಲ ಅಂತ ಹೇಳಿ. ಅಂತಹ ಭಗವದ್ಗೀತೆಯ ಅತ್ಯಂತ ಶ್ರೇಷ್ಠವಾದ ಮತ್ತೊಂದು ವೈಶಿಷ್ಟ್ಯ ಅಲ್ಲೇ ಹೇಳ್ತಾರೆ. ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ವಿನಿ ಶ್ರುತ, ಭಗವಂತನ ಮುಖ ಪದ್ಮದಿಂದ ಹೊರಹೊಮ್ಮಿ ಬಂದಂತಹ ಹಾಡು, ಹಾಡು ಗೀತೆ, ತತ್ವಶಾಸ್ತ್ರ ಹಾಡು. ಒಂದು ಹಾಡಿಗೆ ತತ್ವಶಾಸ್ತ್ರದ ಸಂಬಂಧ ಅಂತ ತಿಳ್ಕೊಂಡಿರ್ತಾರೆ. ತತ್ವಶಾಸ್ತ್ರ ಅಂದ್ರೆ ಅತ್ಯಂತ ನಿರ್ಜೀವವಾದ ಪದಾರ್ಥ, ಅದು ಅತ್ಯಂತ ಶುಷ್ಕ ಅಂತಾರೆ ಸಾಮಾನ್ಯವಾಗಿ. ಆದರೆ ಭಗವಂತನ ಬಾಯಿಂದ ಬಂದಾಗ ಅದರಷ್ಟು ರಸವತ್ತಾದ ವಸ್ತುವೇ ಆಗಲಿಲ್ಲ, ಅಷ್ಟು ಚೆನ್ನಾಗಿ ಭಗವಂತ ಹೇಳ್ತಾರೆ. ಭಗವದ್ಗೀತೆಯನ್ನು ಇವತ್ತು ಕೇಳದಿದ್ದ ಜನಗಳೇ ಇಲ್ಲ. ಭಗವದ್ಗೀತೆ ಅಂದ್ರೆ ಮೊದಲು ಜನ ಕೈ ಮುಗಿತಾರೆ ಅಂತ ಇವತ್ತು ಇವತ್ತಿನ ಕಾಲದ 20ನೇ ಶತಮಾನದ ಪೂರೈಸಿದ್ದೇವೆ, 21 ಕಾಲಿಟ್ಟಿದ್ದೇವೆ. ಇಷ್ಟಾದರೂ ಕೂಡ ಭಗವದ್ಗೀತೆ ಅಂದ್ರೆ ಜನ ತಲೆ ಬಾಗಲೇಬೇಕು ಅಂತ ಗ್ರಂಥ. ಈ ಗ್ರಂಥದ ಬಗ್ಗೆ ಕೇಳಿಬಿಟ್ಟು ಎಷ್ಟು ದೊಡ್ಡ ಗ್ರಂಥ ಇರಬೇಕು ಅಂತ ನೋಡ್ಲಿಕ್ಕೆ ಹೋದ್ರೆ, ಇಷ್ಟಪ್ಪ ಇರಬೇಕು ಅಷ್ಟ ಇರಬೇಕು ನೋಡ್ಲಿಕ್ಕೆ ಹೋದ್ರೆ ಅದು ಎಷ್ಟಪ್ಪ ಇದೆ ಗೊತ್ತೇನು? ಅದನ್ನ ನಾವು ಯಾವ್ದು ಹೇಳ್ಕೊಬರ್ಬೇಕು ಅಂತ ಕೇಳ್ಬಹುದು. ಬಹುಶಃ ಬರೀ ಕೈ ಹಾಲು ತರಲಕ್ಕೂ ಬರೋದಿಲ್ಲ, ಬರೀ ಕೈಲಿ ಭಗವದ್ಗೀತೆ ಹೇಳ್ಕೊಬರೋದು. ಯಾರ ಮುಷ್ಟಿಯಲ್ಲೂ ಭಗವದ್ಗೀತೆ ಬರೋದು. ಹಿಂದೆ ಗೌರವ ಪ್ರಶ್ನೆ ಪ್ರಿಂಟ್ ಮಾಡಿಸಿದಾಗ 5 ಪೈಸೆಗೆ ಭಗವದ್ಗೀತೆ ಅಂತ ಮಾಡಿಸಿದ್ರೆ ಕೈ ಹಿಡ್ಕೋಬಹುದು ಭಗವದ್ಗೀತೆ. ಯಾರ ಬೇಕಾದ್ರೆ ಕೈ ಹಿಡ್ಕೊಳ್ಬಹುದು, ಅದು ಯಾರು ತಲೆ ಇಟ್ಕೊಳಕ್ಕಾಗೋದಿಲ್ಲ ಅಂತ ಗ್ರಂಥ ಭಗವದ್ಗೀತೆ. ಅಷ್ಟು ತತ್ವ ತುಂಬಿ ಹೋಗಿದೆ ಅದರೊಳಗೆ. ಎಷ್ಟು ಸರಳವಾದ ಭಾಷೆ ಅಂದ್ರೆ, ಸಂಸ್ಕೃತ ಆರಂಭದ ಕಲಿತಕ್ಕಂಥ ಇದಕ್ಕಿಂತ ಸುಲಭ ಭಾಷೆ ಕೊಡಕ್ಕೆ ಬರೋದಿಲ್ಲ. ಕಾಳಿದಾಸರ ಸೇರಿ ಭಾರಿ ಸುಲಭ ಅಂತ ಹೇಳ್ತಾರೆ. ಗೀತೆ ನೋಡಿದಾಗ ಕಾಳಿದಾಸರ ಸೇರಿ ಏನೂ ಅಲ್ಲ, ಅಷ್ಟು ಸುಲಭ ಇದೆ. ಬಹಳ ಸರಳವಾದ ಪದಗಳು, ಅತ್ಯಂತ ಸುಲಭವಾದ ಛಂದಸ್ಸು, ಶ್ರೇಷ್ಠವಾದಂತಹ ಗೊಂದಲವಿಲ್ಲದ ವಿಚಾರಗಳು. ಅದರ ಗಾಂಭೀರ್ಯ ಮಾತ್ರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರ ಗಾಂಭೀರ್ಯ ಯಾವ ವೇದಾದಿ ಶಾಸ್ತ್ರಗಳನ್ನು ಮೀರಿಸಿದ ಗಾಂಭೀರ್ಯ ಭಗವದ್ಗೀತೆಯ ಗಾಂಭೀರ್ಯ. ಅರ್ಥದಲ್ಲಿ ಸಾಗರ, ಶಬ್ದದಲ್ಲಿ ಅತ್ಯಂತ ಮಿತ. ಇದು ಯಶಸ್ವಿ ಗ್ರಂಥದ ಉದ್ದೇ ಕಿರಿಮೆಯೇ ಹಾಗೆ. ಭಗವದ್ಗೀತೆ ಯಶಸ್ವಿಯಾದಂಥ ಗ್ರಂಥ. ಅದನ್ನು 18 ಅಧ್ಯಾಯಗಳಿಂದ ಭಗವಂತ ಹೇಳಿದನಲ್ಲ, ಅದರ ಹಿನ್ನೆಲೆ ಏನು? ಯಾವಾಗ ಹೇಳಿದ? ಆಚಾರ್ಯ ಸ್ವಾಮಿಗಳು ಹೇಳಿದರು, ಭಗವಂತ ಕೃಷ್ಣರೂಪದಿಂದ ಹೇಳಿದ, ವಾಸಿಷ್ಠರು ಕೃಷ್ಣರೂಪದಿಂದ ಬರಬೇಕ. ಈ ಹೇಳಿದ್ದನ್ನು ಬರೆಯ ಪ್ರಾಕ್ಟೀಸ್ ಅದಿದ್ದು ಭಗವಂತನೇ ಹೇಳಿದಂತ ಅಷ್ಟ ಬರತಕ್ಕಂಥ ಅಭ್ಯಾಸ. ರೆಕಾರ್ಡ್ ಮಾಡೋ ಅಭ್ಯಾಸ ಬಂತಲ್ಲ, ಭಗವಂತ ತಾನೇ ಮಾಡಿದ ಕೆಲಸ. ತಾನು ಹೇಳಿದ ಯಾವಾಗಲೂ ಉಳಿಯೋಕ್ಕೋಸ್ಕರ ತಾನೇ ಬರದ. ಯಾರೋ ಹೇಳಿ ಯಾರೋ ಬರದ ಏನು ಬದಲಾವಣೆ ಆಗೋದುಂಟು? ತಾನೇ ಯಾದವ ಕೃಷ್ಣನಾಗಿ ಹೇಳಿ ವಾಸಿಷ್ಠ ಕೃಷ್ಣ ವೇದವ್ಯಾಸ ರೂಪದಿಂದ ತಾನೇ ಬರದಂತ ಗ್ರಂಥ. ಆಶ್ಚರ್ಯ, ಅನೇಕರಿಗೆ ಸ್ವಾಮಿಗಳು ಹೇಳಿದರು, ಬದ್ರಿ ಜನ ಹೋಗಿ ಬರ್ತಾನೆ ಇರ್ತಾರೆ, ಬದ್ರಿ ನಾರಾಯಣನಿಗೂ ಭಗವದ್ಗೀತೆಗೂ ಸಂಬಂಧನೇ ಗೊತ್ತಿರಲಿಲ್ಲ. ಬದ್ರಿ ನಾರಾಯಣ ಬರದಂತಹ ಪಂಚರಾತ್ರ ಗ್ರಂಥದ ಸಾರವೇ ಭಗವದ್ಗೀತೆಯಾದ್ದರಿಂದ ನಿಜವಾದ ನಾರಾಯಣ ದರ್ಶನವಾಗಬೇಕಾದ್ರೆ ಭಗವದ್ಗೀತೆಯ ಮೂಲಕವನ್ನೇ ಕಾಣಬೇಕು. ಸಾಮಾನ್ಯವಾಗಿ ಇದಕ್ಕೆ ಅರ್ಥ ಬರೆಯದೆ ಹೋಗಿಬಿಟ್ರೆ ತಾವು ಜ್ಞಾನಿಗಳೇ ಅಲ್ಲ ಅನ್ನೋ ಮಟ್ಟದ ಹಿರಿಮೆಯೇ ಭಗವದ್ಗೀತೆ ಬಂದಿದೆ. ಪ್ರತಿಯೊಬ್ಬರು ತಾವು ತತ್ವಜ್ಞಾನಿಗಳು ಹಂಚಿಕೊಳ್ಬೇಕಾದ್ರೆ ಬರೀಲೇಬೇಕದು. ಸಂಸ್ಕೃತ ಇರಲ್ಲ, ಯಾವುದೇ ಭಾಷೆಯಲ್ಲೂ ಕೂಡ ಭಗವದ್ಗೀತೆಯ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ವ್ಯಾಖ್ಯಾನ ಆಡಿದ್ರು. ಅದರೊಳಗೆ ಎರಡು ಗ್ರಂಥಗಳನ್ನು ಬರೆದ ಒಬ್ಬೇ ಒಬ್ಬ ದೊಡ್ಡ ಮತಾಚಾರ್ಯರು ಅಂದರೆ ಶ್ರೀಮದ್ ಆಚಾರ್ಯ ಶಂಕರಾಚಾರ್ಯರ ಕೃತಿ ಗೀತಾಭಾಷ್ಯವು, ರಾಮಾನುಜಾಚಾರ್ಯರ ಕೃತಿ ಅದೊಂದು ಗೀತಾಭಾಷ್ಯವು, ಮಧ್ವಾಚಾರ್ಯರ ಕೃತಿಗಳು ಗೀತೆಯ ಮೇಲೆ ಎರಡು, ಒಂದು ಗೀತಾಭಾಷ್ಯ ಮತ್ತೊಂದು ಗೀತಾ ತಾತ್ಪರ್ಯ. ಯಾಕಕ್ಕೆ ಎರಡು ಬರೆದಿರಬಹುದು ಅಂತ ಹೇಳೋದಕ್ಕೆ ಸೂಚನೆ ಇದೆ. ಭಗವಂತ ಎರಡು ರೂಪಗಳಿಂದ ಜಗತ್ತಿಗೆ ಕೊಟ್ಟಿರೋದರಿಂದ ಎರಡು ಗ್ರಂಥಗಳನ್ನು ಕೊಟ್ಟು ಆಚಾರ್ಯರು ಆ ತಮ್ಮ ಗ್ರಂಥದ ಸಂಖ್ಯೆಯಲ್ಲೇನೆ ಭಗವಂತನ ರೂಪಗಳ ಎರಡು ರೂಪಗಳ ಪಾತ್ರ ಎಂದು ಸೂಚನೆ ಮಾಡಿಬಿಟ್ಟಿದ್ದಾರೆ. ಭಗವಂತನ ಎರಡು ರೂಪಗಳ ಪಾತ್ರ ಇದೆ, ಆ ದೃಷ್ಟಿಯಲ್ಲಿ ನಾವು ಗಮನಿಸಿ ಓದಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಶ್ರೀಮದ್ ಆಚಾರ್ಯ. ಇಂತಹ ಭಗವದ್ಗೀತೆಯನ್ನ ನಾವು ಯಾತಕ್ಕೆ ಓದಬೇಕು ಅಂದ್ರೆ ಮೊದಲನೇ ಹೇಳಿದೆ, ಹುಟ್ಟನ್ನು ತಪ್ಪಿಸ್ಕೊಳ್ಬೇಕು ನಾವು. ಬಂಧನದಿಂದ ಪಾರಾಗಬೇಕು, ಬಂಧನದಿಂದ ಪಾರಾಗಬೇಕು. ನಮ್ಮ ಬಂಧನವೋ ಅನಾದಿ ಕಾಲದ ಬಂಧನ, ಅದರಿಂದ ಪಾರಾಗಬೇಕು. ಈಗ 108 ದಿವಸಗಳ ಬಂಧನದಿಂದ ಪಾರಾಗಲಿಕ್ಕೇನೆ ಎಷ್ಟು ಕಷ್ಟ ಇರ್ತದೆ ಗೊತ್ತಿದೆ. 108 ಬಂಧನ ಪರಿಹಾರವಾಗಬೇಕಾದ್ರೆ ಎಷ್ಟೋ ಸರ್ಕಾರಗಳಿಗೆ ಗಾಬರಿ ಆಗಿರುತ್ತೆ ಕೊನೆ. ನಮ್ಗೆ ಈಗ ಅನಿಸುತ್ತೆ ಒಬ್ಬ ಆ ವ್ಯಕ್ತಿ ಹಿಡಿದಾಗ ಎಷ್ಟು ಕಷ್ಟವಾಗೋದಾದ್ರೆ ಎಷ್ಟು ಯಮದೂತರು ಹೇಳ್ತಾರೆ ನಮ್ಮನ್ನು ಯೋಚನೆ ಮಾಡಿ, ಎಷ್ಟು ನರಕಗಳಕ್ಕಾದ ಯೋಚನೆ ಮಾಡಿ. ಅಲ್ಲಿ ಸಂಧಾನಕಾರ ಹೋಗಿ ಬರಲಿಕ್ಕೆ ಬರೋದಿಲ್ಲ, ಅಲ್ಲಿಗೆ ಯಾವ ಸಂಧಾನಕಾರ ಹೋಗಿ ಬರಲಿಕ್ಕೆ ಬರೋದಿಲ್ಲ. ಇಲ್ಲಿ ವ್ಯರ್ಥ ಸಾರ್ಥಕವಾದಂತಹ ಸಂಧಾನಕಾರ ಭಗವಂತ ಒಬ್ಬರೇ ಒಬ್ಬರು ಹೊರತು ಇಲ್ಲಿ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತ ಶ್ರೇಷ್ಠವಾದ ಸಂಧಾನದ ಗ್ರಂಥವಾಗಿ ಇವತ್ತು ಭಗವದ್ಗೀತೆ ಉಂಟು. ಭಗವದ್ಗೀತೆಯನ್ನು ಓದಿದವರು ಬಂಧನದಿಂದ ಪಾರಾಗ್ತಾರೆ. ಅಲ್ಲಿ ಒಂದೊಂದು ದಿವಸ ಕಳೆಯಲು ಒಂದೊಂದು ದಿವಸ ಕಳೆಯಲು ಕಷ್ಟ ಅಂತ ಹೇಳ್ತಾರೆ. ಆ 108 ದಿವಸಗಳ ಎಷ್ಟು ಭಯಾನಕ ಅಂತ ವರ್ಣನೆ ಮಾಡ್ತಾರೆ. ನಿಮ್ಗೆ ಅರ್ಥ ಮಾಡಿಕೊಂಡ್ರೆ ಇವತ್ತು ನಾವು ಬರ್ತಿನ ಇಲ್ಲೋ ಪುನರ್ಜನ್ಮ ಅಂತ ಹೇಳಿದ್ರು, ಪುನರ್ ಬರ್ತಿನ ಇಲ್ಲೋ ವಾಪಸ್ ಗೊತ್ತಿಲ್ಲ. ನಾವು ಯೋಚನೆ ಮಾಡೋಕೆ ಇವತ್ತಿನ ಅಲ್ಲಿ ಊಟ ಇತ್ತ, ಊಟ ಇತ್ತು, ಚೆನ್ನಾಗಿ ಚೆನ್ನಾಗಿ ನೋಡ್ಕೋತಾ ಇದ್ದ, ಇರ್ಲಕ್ಕೆ ಮಾತ್ರ ಆಗ್ತಿಲ್ಲ. ಎಷ್ಟು ವರ್ಷ ನೋಡಿದ್ರೆ ಲೌಕಿಕ ಅಂದ್ರೆ ಹೀಗೆ ಎಲ್ಲ ಇದೆ, ಇರ್ಲಕ್ಕೆ ಮಾತ್ರ ಆಗಲ್ಲ. ಇದು ತಮಾಷೆ ಎಲ್ಲ ಇದೆ, ನಮ್ಮ ಹಿಂದೆ ಬರೋದು ಯಾವುದೂ ಇಲ್ಲ. ಇದು ತಮಾಷೆ ಮಂಚ ಬಾರದು ಮಡದಿ ಬಾರಡು ಕಂಚು ಕನ್ನಡಿ ಬಾರವು ಸಂಚಿತಾರ್ಥವು ಚಿಂಚ ಬಾರದು ಮುಂಚೆ ಮಾಡಿರೋ ಧರ್ಮವ ಗೋವಿಂದ ನಮ ಗೋವಿಂದ ನಮ ಗೋವಿಂದ ನಾರಾಯಣ ಗೋವರ್ಧನ ಗಿರಿಯ ಎತ್ತಿದ ಗೋವಿಂದ ನಮ ರಕ್ಷಿಸೋ. ಈಗ ನಮ್ಮ ಹಿಂದೆ ಸ್ವತಃ ಭಗವಂತ ಬಂದು ಬಿಡುಗಡೆ ಮಾಡ್ತಾ ಇದ್ದ. ಅಂತ ಬಿಡುಗಡೆಯನ್ನು ಮಾಡಬೇಕಾದ್ರೆ ಏನು ಮಾಡಿದರೆ ಭಗವಂತ ಎಂಥವನು ಗೊತ್ತಾ? ಯಾರು ಬಿಡುಗಡೆ ಮಾಡ್ತಾರೆ ಗೊತ್ತೇ? ಯಾರಿಗೆ ಬಂಧನ ಇಲ್ಲ ಅವನು ಬಿಡುಗಡೆಯನ್ನು ಮಾಡ್ತಾನೆ. ಯಾವನು ಬಂಧನ ಇಲ್ಲ ಹೊಂದಿಲ್ಲ ಅವನು ಬಿಡುಗಡೆ ಮಾಡ್ತಾನೆ. ಭಗವಂತನಿಗೆ ಬಂಧನವೇ ಇಲ್ಲ, ಅದು ಹೇಗೆ ಹೇಳ್ತೀರಿ? ಕೃಷ್ಣನ ಕಟ್ಟಕ್ಕೆ ದುರ್ಯೋಧನ ಪ್ರಯತ್ನ ಪಟ್ಟ, ದುರ್ಯೋಧನಂತ ಮತ್ತೊಬ್ಬ ವ್ಯಕ್ತಿ ಜಗತ್ತಿನಲ್ಲಿಲ್ಲ, ಅವನು ಕಲಿ ಅಂತ ಅವನು ಕರೆದಿದ್ದ. ಅವನಂತ ಬಂಧಕ ವ್ಯಕ್ತಿ ಜಗತ್ತಿನಲ್ಲಿ ಮೀರಿಸತಕ್ಕಂಥ ಯಾರೂ ಇಲ್ಲ. ಅಂಥವರು ಬಂಧವನ್ನ ಕೃಷ್ಣನಿಗೆ ಕಟ್ಟಬೇಕು ಅಂತ ವ್ಯವಸ್ಥೆ ಮಾಡಿದರೆ ತಮಾಷೆ, ಕೃಷ್ಣನ ಕಟ್ಟಕ್ಕೆ ಸಾಧ್ಯವೇ ಆಗಲಿಲ್ಲ. ಭಗವಂತ ವಿಶ್ವರೂಪವನ್ನು ತೋರಿಸಿ ದುರ್ಯೋಧನ ನನ್ನ ಬಂಧನ ಮಾಡಲಿಕ್ಕೆ ಬಂದಿಯಲ್ಲ, ನಿನ್ನ ವಧೆಯೇ ಆಗುತ್ತೆ ಅನ್ನುವಂಥ ಎಚ್ಚರಿಕೆ ಅನ್ನುಕೊಂಡು. ಇದು ಭಗವಂತ ಭವಬಂಧೈಕ ಮೋಚಕ, ಅವನು ಬಂಧನದಿಂದ ದೂರ ಆದವರು. ಈ ಭಗವಂತನ ಕಥೆ ಕೇಳಿದವರಿಗೆ ಬಂಧನ ತಾನೇ ಹೇಳ್ತಾನೆ, ದೇಶಾವಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರ ಭವಾನಿನ ಚಿರಾತ್ ಪಾರ್ಥ ಮಯ್ಯಾದೇಶಿತ ಚೇತಸ. ನಾ ಎಲ್ಲರನ್ನ ಬಂಧನದಿಂದ ಬಿಡುಗಡೆ ಮಾಡುವವರು ಅರ್ಜುನ ಅಂತ ಭಗವಂತ ಹೇಳ್ತಾರೆ. ಇವತ್ತು ಅರ್ಥ ಮಾಡಿಕೊಂಡ್ರೆ ಭಗವದ್ಗೀತೆ ಕೇಳ್ತಾ ಕೊಡೋದು ಅಂದ್ರೆ ನಮ್ಮ ಎಲ್ಲರ ಟೆಕ್ಸ್ಟ್ ಬುಕ್ ಅದು ಬಂದು ನಮ್ಮ ಎಲ್ಲ ಬಂಧಿತರ ಪಠ್ಯ ಪುಸ್ತಕ ಭಗವದ್ಗೀತೆ. ಅದನ್ನ ಯಾಕೆ ಕಿತ್ಕೊಂಡು ಕೂತಿರ್ತೇವೆ? ಪರೀಕ್ಷೆ ಓದ್ತಾ ಇರ್ತಾರೆ ನೋಡೋದು, ಯಾಕೆ ಓದ್ತಿ ಅಂದ್ರೆ ಇದೇ ಟೆಕ್ಸ್ಟ್ ಬುಕ್ ಅಂತ ಹೇಳ್ತಾರೆ. ಇದು ಓದೋದ್ರೆ ಪಾಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ನಾಳೆ, ಹೇಗೆ ಮೊದಲು ಓದು ಮೊದಲು ಓದು ಅಂತ ಹೇಳ್ತಾರೆ. ಮತ್ತು ಭಗವದ್ಗೀತೆಯನ್ನು ಯಾರು ಓದ್ತಾ ಇದ್ರೆ ಕೇಳ್ತಾ ಇದ್ರೆ ಏನ್ ಹೇಳ್ಬೇಕದನ? ಇದು ಸಂಸಾರ ಬಂಧನದ ಮೋಚನದ ಉಪಾಯವನ್ನು ತೋರಿಸ್ತಕ್ಕಂಥ ಗ್ರಂಥವಾದ್ದರಿಂದ ಇದನ್ನ ಮೊದಲು ಓದು ಅಲ್ಲ, ಯಾವಾಗಲೂ ಓದು, ಮೊದಲು ಆಮೇಲೆ ಓದ್ತಾನೆ ಇರಬೇಕಾದಂತ ಕೃತಿ ಭಗವದ್ಗೀತೆ. ಅಂತ ಭಗವದ್ಗೀತೆಯ ಪ್ರವಚನವನ್ನ ಇವತ್ತು ಹೆಚ್ಚು ಮಾಡಿಕೊಳ್ತಿಲ್ಲ. ನಾನು ಪರಮಪೂಜ್ಯ ಶ್ರೀಪಾದಂಗಳವರ ಸಾರಾಂಶವನ್ನೆಲ್ಲ ಈಗ ತಿಳಿಸಿದ್ದಾರೆ. ಇನ್ನು ಹೇಗೂ ಪ್ರವಚನ ಮಾಲಿಕೆ ಮುಂದಿನ ದಿವಸಗಳಲ್ಲಿ ಅದರ ಹಿರಿಮೆಯನ್ನು ವಿಸ್ತಾರವಾಗಿ ನೋಡಲಿಕ್ಕೆ ಹೋಗಬಹುದು. ಸಾಮಾನ್ಯವಾಗಿ ಇಂತಹ ಪ್ರವಚನ ಅವಕಾಶ ಸಿಕ್ಕೋದು ಕಷ್ಟ. ಯಾಕೆಂದ್ರೆ ಭಗವದ್ಗೀತೆಯನ್ನ ಸಂಕ್ಷೇಪವಾಗಿ ಹೇಳುವ ಪ್ರಸಂಗ ಸಾಮಾನ್ಯವಾಗಿ ಅನೇಕ ಕಡೆ ಬರ್ತಾ ಇರುತ್ತೆ. ಈ ರಾಮಮಂದಿರದ ವ್ಯವಸ್ಥೆ ಸಂಕ್ಷೇಪದ ಪ್ರವಚನ ಭಗವದ್ಗೀತೆಯ ಪ್ರವಚನ ಅಲ್ಲ. ಇದು ವಿಸ್ತಾರವಾದ ಭಗವದ್ಗೀತೆಯ ಪ್ರವಚನವನ್ನು ಮಾಡಬೇಕು ಅಂತೇಳಿ ಅವರು ಅತ್ಯಂತ ಅಪೇಕ್ಷೆಯಿಂದ ಕೆಲಸವನ್ನು ಮಾಡಿದ್ದಾರೆ. ತಿಂಗಳಿಗೆ ಒಂದರಂತೆ ಸರಾಸರಿ ಒಂದು ಅಧ್ಯಾಯ ಅಂದ್ರೆ 18 ತಿಂಗಳ ಕಾಲದ ಕಾರ್ಯಕ್ರಮ ಇದೆ. ಪ್ರಾಯ ಒಂದು ಊರಿನಲ್ಲಿ ಅಂತ ಕಾರ್ಯಕ್ರಮ ಯೋಜನೆ ಮಾಡೋ ಜನ ಸಿಗೋದು ಭಾರಿ ದುರ್ಲಭ. ಇವತ್ತಿನ ರಾಮಮಂದಿರದ ಕಾರ್ಯಕರ್ತರುಗಳೆಲ್ಲ ಭಾರಿ ಸಂಭ್ರಮದಿಂದ ದೊಡ್ಡ ಹಬ್ಬವನ್ನಾಗಿ ಆಚರಿಸ್ತಾ ಈ ಬಾಯ ಭಗವದ್ಗೀತೆಯ ಕಾರ್ಯಕ್ರಮದ ಬಗ್ಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇದು ಬಹಳ ಸಂತೋಷ ಕೊಡತಕ್ಕಂಥ ಒಂದು ಪ್ರಸಂಗ. ಇದಕ್ಕೆಲ್ಲರಿಗೂ ಸ್ವಾಗತ. ಯಾರು ಭಗವದ್ಗೀತೆಯ ಬಗ್ಗೆ ಆಸಕ್ತಿ ಹೊಂದಿದ್ದಾರೆ ಅವರೆಲ್ಲರೂ ಕೇಳಲೇಬೇಕಾದ ಗ್ರಂಥವಾದ್ದರಿಂದ ಪ್ರತಿಯೊಬ್ಬರು ಶ್ರವಣ ಮಾಡಿದರು. ಆದರೆ ಏನಿದೆ ಅಂತ ಕೇಳುವವರಿಗೆ ಅದು ಇಡೀ ಭಗವದ್ಗೀತೆಯಲ್ಲ, ಆದರೆ ಒಂದೊಂದು ಶ್ಲೋಕದಲ್ಲಿ ಅಲ್ಲ, ಆದ್ರೆ ಒಂದು ಪದ ಪದದಲ್ಲಿ ಎಷ್ಟು ಅರ್ಥ ಇದೆ ಅಂತ ನಮಗೆ ಗೊತ್ತು. ಅದು ಪ್ರಾರಂಭವಾಗೋದೇ ಹೇಗೆ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದೊಳಗೆ ನನ್ನವರು ಪಾಂಡವರು ಒಂದೆಡೆ ಸೇರಿ ಮುಂದೆ ಏನು ಮಾಡಿದರು ಅಂತ ಕೇಳಿದ್ದಾರೆ. ಧರ್ಮಕ್ಷೇತ್ರಕ್ಕೆ ಸೇರಿದವರು ಮುಂದೇನು ಮಾಡಿದರು? ನಮ್ಮ ಆಧುನಿಕ ಪರಿಭಾಷೆಯಲ್ಲಿ ಹೀಗೆ ಕೋರ್ಟ್ಗೆ ಹೋಯ್ತಲ್ಲ ಮುಂದೇನಾಯ್ತು ಅಂತಾರಲ್ಲ, ಹಾಗೆ ಕೋರ್ಟ್ಗೆ ಹೋಗಿದ್ದು ಏನಾಯ್ತು ಅಂತ ಕೇಳ್ತಾರಲ್ಲ, ಹಾಗೆ ಧರ್ಮಕ್ಷೇತ್ರ ನ್ಯಾಯಾಲಯ ಇದು. ಧರ್ಮದ ನ್ಯಾಯಾಲಯವೇ ಕುರುಕ್ಷೇತ್ರ. ಬಂದಿದ್ದು ಸುಪ್ರೀಂ ಕೋರ್ಟ್ ನೋಡ್ತಾ ಇದ್ದಾರೆ, ಸುಪ್ರೀಂ ಕೋರ್ಟ್ ಏನಾಗುತ್ತೆ ಅಂತ ಕೇಳ್ತಾ ಇದ್ರು ನೋಡಿ. ಇವತ್ತು ಸುಪ್ರೀಂ ಮೋಸ್ಟ್ ಆಗಿರ್ತಕ್ಕಂಥದ್ದು ಭಗವಂತನ ಒಂದು ಕಾರ್ಯಕ್ಷೇತ್ರ. ಅದು ಭೌತಿಕ ಪ್ರಪಂಚದಲ್ಲಿ ಕಂಡಿದ್ದು ಕುರುಕ್ಷೇತ್ರವಾಗಿ ಕಾಣಿಸಿ ಕುರುಕ್ಷೇತ್ರದಲ್ಲಿ ಕಂಡಿದ್ದಾರೆ ನೋಡಿ. ಬಿಡಿಸಿ ಅಂತ ಕೇಳೋರು ಕೋರ್ಟ್ಗೆ ಹೋಗಬೇಕು, ಬಿಡಬೇಡಿ ಅಂತ ಕೇಳೋರು ಕೋರ್ಟ್ಗೆ ಹೋಗ್ಬೇಕು. ಇದು ತಮಾಷೆ. ಅಂದ್ರೆ ಧರ್ಮಿಷ್ಠರು ಕೋರ್ಟ್ಗೆ ಹೋಗಬೇಕು, ಅಧರ್ಮಿಷ್ಠರು ಕೋರ್ಟ್ಗೆ ಹೋಗಬೇಕು. ಯಾವುದು ಕುರುಕ್ಷೇತ್ರ? ಧರ್ಮಿಷ್ಠರ ಒಂದು ವಾದದ ಕೇಂದ್ರವೂ ಅದೇ, ಅಧರ್ಮಿಗಳ ವಾದದ ಕೇಂದ್ರವೂ ಅದೇ. ಒಂದೆಡೆ ಸೇರಿನೇ ವಾದ ಪ್ರತಿವಾದಗಳು ನಡೆಯುವ ಹಾಗೆ ಅಲ್ಲಿ ಶಸ್ತ್ರಾಸ್ತ್ರಗಳ ಸಂಘರ್ಷ ನಡೆದು ಭಗವದ್ಗೀತೆ ಜಗತ್ತಿಗೆ ಮುಟ್ತಾ ಇದೆ. ಇದು ಭಗವದ್ಗೀತೆಯ ಒಂದು ಸಂವಿಧಾನವೇ ವಿಚಿತ್ರ. ಹೇಳಿಡ್ತಲಿಕ್ಕೆ ಬ್ರಾಡ್ಕಾಸ್ಟ್ ಆಗಿತ್ತು ಭಗವದ್ಗೀತೆ. ಹೇಳಿಡ್ತು ಕೃಷ್ಣ ಹೇಳ್ತಾ ಇದ್ರೆ ಸಂಜೆ ಒಪ್ಪಿಸ್ತಾ ಇದ್ದಾನೆ ಮಡಿಯಟ್ಟಾಗಿ. ಇದು ವಿಚಿತ್ರ. ಏಕಕಾಲಕ್ಕೇನೆ ಅಂತ ಪ್ರಸಂಗ ನಡೆದಿದ್ದು ವಿಶ್ವದ ಅತ್ಯಂತ ಆಶ್ಚರ್ಯಕರವಾದ ಘಟ್ಟ. ಕೃತಿ ಎಷ್ಟು ಆಶ್ಚರ್ಯಕರನೋ ಕೃತಿ ಹೊರೆಯೊಮ್ಮೆ ಬಂದ ರೀತಿ ಅಷ್ಟೇ ಆಶ್ಚರ್ಯಕರವಾದ. ಕೃತಿಯು ಆಶ್ಚರ್ಯಕರ, ಕೃತಿಕರ್ತ ಆಶ್ಚರ್ಯಕರ, ಕೃತಿ ಶ್ರವಣವನ್ನು ಮಾಡಿದವನು ಆಶ್ಚರ್ಯಕರ, ಸನ್ನಿವೇಶ ಅತ್ಯಂತ ಆಶ್ಚರ್ಯಕರ. ಭಗವದ್ಗೀತೆಯನ್ನು ಓದ್ಬೇಕಾರೆ ಏನ್ ಮಾಡ್ತೇವೆ ಗೊತ್ತೇನ? ಅದೀಗ ಸ್ವಲ್ಪ ಗಲಾಟೆ ಓದಕ್ಕಾಗೋದಿಲ್ಲ, ಶಾಂತ ಪರಿಸ್ಥಿತಿಯಲ್ಲಿ ಓದ್ಬೇಕು ಅಂತೇವೆ. ಭಗವದ್ಗೀತೆಯನ್ನ ಶಾಂತವಾಗಿ ಓದಬೇಕು. ಆದ್ರೆ ಭಗವದ್ಗೀತೆ ಹೇಳಿದ್ರೆ ಶಾಂತ ಪರಿಸ್ಥಿತಿ ಇಲ್ಲಲ್ಲ, ಯುದ್ಧರಂಗದಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ಸಣ್ಣ ಪುಟ್ಟ ಕಂಡ್ರೆ ಶಾಲಾ ಕಾಲೇಜು ಬಂದು ಅಂತ ಹಾಕಿದ್ದಾರೆ. ನಾಲ್ಕು ಕಡೆ ಗಲಾಟೆ ಆದ್ರೆ ಶಾಲಾ ಕಾಲೇಜು ಬಂದು. ಆದ್ರೆ ಸಣ್ಣ ಪುಟ್ಟ ಗಲಾಟೆಗೆ ಶಾಲಾ ಕಾಲೇಜು ಬಂದಾದ್ರೆ ಅಧ್ಯಾತ್ಮ ಶಾಲೆಯಾದ ಭಗವದ್ಗೀತೆ ತೆರೆಕೊಂಡಿದ್ದ ದೊಡ್ಡ ಗಲಾಟೆ ಒಳಗೆ. ಯಾತಕ್ಕೆ? ಸಂಪೂರ್ಣ ಶಾಂತಿಯನ್ನು ಹೊಂದಿ ಅಂತ ಹೇಳ್ತಕ್ಕಂಥ ಗ್ರಂಥ ಬಂದಿದ್ದು ಯುದ್ಧದೊಳಗೆ. ಯುದ್ಧವನ್ನ ಮನಸ್ಸಿನೊಳಗೆ ಎಂದೂ ಮಾಡಿಕೊಳ್ಳಬೇಡಿ ಎನ್ನುವ ಸಂದೇಶವನ್ನು ಕೊಡಕ್ಕೆ ಭಗವದ್ಗೀತೆ ಹೊರಟಿದೆ ಅಂತ ಪವಿತ್ರವಾದ ಗ್ರಂಥವನ್ನ. ಇದ್ರ ವಿಶೇಷ ಅಂದ್ರೆ ಅದರಲ್ಲಿರ್ತಕ್ಕಂಥ ಒಂದು ಶ್ಲೋಕನೂ ಬಿಡಲಿಲ್ಲ ಪ್ರವಚನದೊಳಗೆ. ಈ 18 ಸಾರಿಯ ಪ್ರವಚನದೊಳಗೆ ಒಂದು ಶ್ಲೋಕವನ್ನು ಬಿಡದಂತೆ ಪ್ರವಚನ ಮಾಡೋದರಿಂದ ಕೇಳ್ತಕ್ಕಂಥ ಪುಸ್ತಕ ಇಟ್ಕೊಂಡು ಅರ್ಥ ಮಾಡಿಕೊಂಡೇ ಕೇಳ್ಬೋದು. ಮತ್ತೆ ಏನಾದ್ರು ಅರ್ಥವಾಗದೆ ಅವರ ಸ್ಪಷ್ಟೀಕರಣ ಬೇಕಾದ್ರೆ ಮಾಡಿದ ದಿವಸ ಎಲ್ಲರೂ ತಪ್ಪದೇ ಕೇಳ್ಬೋದು. ಬರಕೊಟ್ಟು ಬಿಟ್ರೆ ಅದಕ್ಕೆಲ್ಲ ಅವಕಾಶ ಇರುತ್ತೆ. ನೀವು ಕೇಳಿಬಿಟ್ಟರೆ ಮತ್ತೆ ಜವಾಬ್ದಾರಿ ಇಲ್ಲ ಅಂತ ಹೇಳ್ಕೊಳ್ಳೋ ಕಾರಣ ಇಲ್ಲ. ಅದರ ಬಗ್ಗೆ ಆಸಕ್ತಿ ಇದ್ದವರೆಲ್ಲ ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಕೇಳಿದ್ದು ಮಾಡಬಹುದು. ಒಳ್ಳೆ ಉಚಿತ ಪ್ರಶ್ನೆಗಳನ್ನು ಸಂಗ್ರಹಿಸಿಬಿಟ್ಟು ವ್ಯವಸ್ಥೆನೂ ಮಾಡಬಹುದು. ಈ ರೆಕಾರ್ಡ್ ಮಾಡ್ತಾರ ಉದ್ದೇಶ ಅದೇ. ರೆಕಾರ್ಡ್ ಮಾಡ್ತಾ ಬೇರೆಯವರೇ ರೆಕಾರ್ಡ್ ಮಾಡುವಂತ ಅನೌನ್ಸ್ ಮಾಡಿದ್ದಾರೆ. ಕಾರಣ ಇತ್ತು, ರೆಕಾರ್ಡ್ ಮಾಡ್ತಾ ಕೂಡ್ರೆ ಅದು ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಬೇರೆ ಉಂಟು. ಇಂಟರ್ನೆಟ್ ಅನ್ನು ಪ್ರಸಾರ ಮಾಡುವ ಉದ್ದೇಶ ಇಟ್ಕೊಂಡಿದ್ದಾರೆ ಒಂದು. ಇನ್ನೊಂದು ಉದ್ದೇಶ ಗೀತಾ ಪ್ರವಚನವಾದ್ರೆ ಮುಗಿತಿರ್ಲಿಕ್ಕೇನೆ ಇದ್ರ ಪುಸ್ತಕ ರೂಪದಲ್ಲಿ ಪ್ರಕಾಶನ ಮಾಡಬೇಕು ಅಂತ ಕೂಡ ಯೋಚನೆ ಇದೆ. ಇಡೀ ಭಗವದ್ಗೀತೆಯನ್ನ ಗ್ರಂಥ ರೂಪದಲ್ಲಿ ಅದಕ್ಕೂ ಅನುಕೂಲವಾದ ದೃಷ್ಟಿಯಿಂದ ಕೂಡ ನನ್ನ ವೈಯಕ್ತಿಕ ಉಪಯೋಗ ಕೂಡ ಅದನ್ನ ಮಾಡ್ಕೊಳ್ತಾ ಇರೋದ್ರಿಂದ ಬೇರೆಯವರು ಯಾರು ಮಾಡ್ಕೊಳ್ಳಪ್ಪ ಮಾಡೋ ಪ್ರಯತ್ನ ಮಾಡಕ್ ಹೋಗಬೇಡಿ. ಇಲ್ಲಿರೋದನ್ನ ಮಾತ್ರ ಅವಶ್ಯ ಮುಂದೇನಾದ್ರೂ ಕ್ಯಾಸೆಟ್ ಮಾಡೋ ಪ್ರಸಂಗ ಬಂದ್ರೆ ಇಲ್ಲರೂ ಕ್ಯಾಸೆಟ್ ಕೊಡೋ ವ್ಯವಸ್ಥೆ ಮಾಡಬಹುದು. ಒಳ್ಳೆ ರೀತಿಯಲ್ಲಿ ಮಾಡಿದ್ದೇನೆ, ಮತ್ತೆ ಸಾಮಾನ್ಯ ರೀತಿಯಲ್ಲಿ ಬೇಡ. ಒಳ್ಳೆ ರೀತಿಯಲ್ಲಿ ಮಾಡಿದ ವ್ಯವಸ್ಥೆ ಕ್ಯಾಸೆಟ್ಗಳನ್ನು ಕೊಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಬಹುದಾದ್ರಿಂದ ಆ ಕಡೆ ಗಮನ ಇರತಕ್ಕೆ ಯಾರು ಹೋಗಬೇಡಿ. ಇನ್ನು ಭಗವದ್ಗೀತೆಯ ಪರಿಸರ ಜಗನ್ನಾಥನಾದ ಕೃಷ್ಣ ಬಾಯಿ ಬಿಟ್ಟ. ಇವತ್ತು ರಾಮದೇವರೇ ಜಗನ್ನಾಥನಾದ ಕೃಷ್ಣ. ರಾಮಮಂದಿರದಲ್ಲಿ ಯಾಕೆ ಕೃಷ್ಣ ಗೀತೆ ಅಂತ ಕೇಳಬಾರದು. ರಾಮನೇ ಕೃಷ್ಣ, ತಾನೇ ಹೇಳ್ತಾರೆ ರಾಮ ಶಸ್ತ್ರಭೃತಾಮಹಂ. ಭಗವಂತ ನಾನೇ ರಾಮ ಅಂತ ಭಗವಂತ ಕೃಷ್ಣ ಹೇಳಿದ್ದಾರೆ. ಅದಕ್ಕೆ ರಾಮದೇವರ ಸನ್ನಿಧಾನದಲ್ಲಿ ಯಾತಕ್ಕೆ ಅಂತ ಕೇಳಾಗಿಲ್ಲ. ಅಂದ್ರೆ ಲಕ್ಷ್ಮಣ ಇದ್ದಾರಲ್ಲ ಯಾತಕ್ಕೆ ಅಂತ ಕೇಳಿದ್ರೆ ತಾವು ಹೇಳ್ತಾರೆ ಲಕ್ಷ್ಮಣ ಅಂದ್ರೆ ಶೇಷ ದೇವರು. ಅರ್ಜುನ ಒಳಗೆ ಕೂತ್ ಕೇಳಿದ್ರೆ ಹೊರಗೆ ಕೂತ್ ಕೇಳ್ತಾರೆ, ಅಷ್ಟೇ ವ್ಯತ್ಯಾಸ. ಲಕ್ಷ್ಮಣ ಪಕ್ಕದಲ್ಲೇ ಕೂತ್ಕೊಂಡು ಕೇಳ್ತಾರೆ ಎಂಬುದು ಇಲ್ಲಿ ವೈಶಿಷ್ಟ್ಯವಾದ ಯೋಚನೆ ಮಾಡೋ ಕಾರಣ ಇಲ್ಲ. ಸೀತೆ ಯಾತಕ್ಕೆ ಅಂದ್ರೆ, ಸೀತೆ ಅಂದ್ರೆ ಯಾರು? ಮಹಾಲಕ್ಷ್ಮಿ. ಗೀತೆ ಹೇಳಿದ್ದು ಭಗವಂತನಾದ್ರೆ ಗೀತೆ ಅಭಿಮಾನಿ ದೇವತೆ ಮಹಾಲಕ್ಷ್ಮಿ ಸೀತೆ. ಆದ್ರಿಂದ ಆಕೆ ಇದ್ದಾಳೆ. ಹನುಮಂತ ಯಾತಕ್ಕೆ ಹೊರತು ಅಂದ್ರೆ ಭಾಷ್ಯ ಬರದ ಮಹಾನುಭಾವ, ಗೀತಾ ಭಾಷ್ಯ ತಾತ್ಪರ್ಯ ಕೊಟ್ಟ ವ್ಯಕ್ತಿ. ಆದ್ರಿಂದ ಹನುಮಂತನೂ ಇದ್ದಾನೆ. ಇಂಥ ಪವಿತ್ರವಾದ ಗ್ರಂಥ ಇಂಥ ಪರಿಸರದಲ್ಲಿ ಬರ್ತಾ ಇದೆ. ಭಗವಂತ ಒಂದು ಕಡೆ ಶಿಲಾರೂಪದಲ್ಲಿ ಅಲ್ಲಿ ಕೂತಿದ್ದಾನೆ, ಮತ್ತು ಜಗತ್ಸ್ವಾಮಿಯಾದ ತಾನು ಈ ಭಂಡಾರಿಕೇರಿ ಸ್ವಾಮಿಗಳವರೆಗೆ ಒಂದು ಸನ್ನಿಧಾನದಿಂದ ಕೂತು ಮತ್ತೆ ಇಲ್ಲಿ ಸನ್ನಿಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇಕರಿಗೆ ಗೊತ್ತಿಲ್ಲ, ರಾಮದೇವರು ಅಲ್ಲಿದ್ದಾರೆ, ರಾಮ ಇನ್ನೊಂದು ಕಡೆ ಇದ್ದಾರೆ. ಎಲ್ಲಿ? ಭಂಡಾರಿಕೆರೆ ಮಠದ ದೇವರು ರಾಮದೇವರು, ಸೀತಾರಾಮ ದೇವರೇನೆ. ಸೀತಾ ಲಕ್ಷ್ಮಣತ್ತವೇ ತರ ರಾಮದೇವರೇ ಭಂಡಾರಿಕೆರೆ ಮಠಕ್ಕೂ ಮುಖ್ಯ ದೇವರಾದ್ದರಿಂದ ಎರಡು ಕಡೆ ಒಂದೇ ರೀತಿಯಾದ ರಾಮದೇವರು ಕೂತಾಗ ಅಲ್ಲಿ ಇಂಥ ವಿಶೇಷವಾದ ಸನ್ನಿವೇಶ ಇದೆ. ಮತ್ತೊಂದು ವಿಶೇಷ ಅಂತ ಕೇಳಿದರೆ, ಭಗವದ್ಗೀತೆ ಬರೋದು ಭೀಷ್ಮ ಪರ್ವದೊಳಗೆ ಬರುತ್ತೆ. ಭಗವದ್ಗೀತೆ ಭೀಷ್ಮ ಪರ್ವದಲ್ಲಿ ಬಂದಿದ್ದು ಭಗವದ್ಗೀತೆ. ನನಗೆ ಭಾರಿ ಅನುಕೂಲ. ಭೀಷ್ಮರಂತ ಯಾರಿದ್ದಾರೆ ಅಂತ ಕೇಳೋದು ಕೊಟ್ಟರೆ ನಿಟ್ಟೂರು ಶ್ರೀನಿವಾಸರಾಯರು ಭೀಷ್ಮರಂತೆ ಇರತಕ್ಕಂಥ ವ್ಯಕ್ತಿ. ಇವತ್ತು ಸ್ಥಾನವು ಹಾಗೆ ಇತ್ತು. ಅವರು ಗುರುಗಳ ಪಿತಾಮಹಾರಾದರೆ ಇಲ್ಲಿ ರಾಜ್ಯಪಾಲರಂತಹ ಸಾಧ್ಯ. ಕೆಲವು ದಿವಸ ರಾಜ್ಯಪಾಲರ ಸ್ಥಾನದಲ್ಲಿ ಇದ್ದವರು, ಎಷ್ಟು ಉನ್ನತ ವ್ಯಕ್ತಿತ್ವದಲ್ಲಿ ಕೂತವರು ಅಂತ ಗೊತ್ತಾರೆ. ವಯಸ್ಸಿನಲ್ಲೂ ಭೀಷ್ಮರೇ, ಕೃತಿಯಲ್ಲೂ ಭೀಷ್ಮರೇ. ಅವರು 100 ವರ್ಷದ ಅಂಚಿನಲ್ಲಿರತಕ್ಕಂಥವ್ರು ಅವರು. ಒಂದು ಕಡೆ ವಯಸ್ಸಿನೊಳಗೆ ಭೀಷ್ಮರಲ್ಲಿ ಗುರುಕುಲ ವೃದ್ಧರ ಆದರೆ ಕರ್ನಾಟಕ ವೃದ್ಧರಾಗಿ ಇವತ್ತು ಅವರು ಕೂತಿದ್ದಾರೆ. ಅವರು ಹಿರಿಮೆ. ಜೊತೆಗೆ ಇನ್ನೊಂದು ವಿಶೇಷ, ಅವರು ಎಲ್ಲ ಅನೇಕ ವಿಧವಾದಂಥ ಕಾರ್ಯಕ್ಷೇತ್ರಗಳಲ್ಲಿ ಶ್ರೀ ಕೃಷ್ಣಮೂರ್ತಿಯವರು ಹೇಳಿದ ಹಾಗೆ ಬಹಳಷ್ಟು ಹೆಸರು ಮಾಡಿದರು. ಇವತ್ತು ವ್ಯಕ್ತಿ ಇದ್ದಾಗಲೇ ವಿವಾದಾಸ್ಪದನ ಜಾಸ್ತಿ, ರಿಟೈರ್ ಆದ ಮೇಲೆ ಜೈಲಿಗೆ ಹೋಗೋ ಕಾಲ ಇದೆ. ಆದರೆ ಇವತ್ತು ನಿವೃತ್ತರಾಗಿ ಎಷ್ಟು ವರ್ಷವಾಗಿದೆ, ಯಾವ ಸಮಾರಂಭ ಹೆಸರಿದೆ, ಯಾವುದೇ ಸಮಾರಂಭ ಅಂದರೆ ಇವತ್ತು ಹಿರಿಯರು ಸೇರಿದ ನಿತ್ಯ ಶ್ರೀವಾಸರಾಗಿರಲಿ, ಯಾವ ಪದ ಸಮಾರಂಭ ಬೇಕಾಗಿರಲಿ, ವಿವಾದಾತೀತ ವ್ಯಕ್ತಿಗಳಾಗಿ ಅಲ್ಲಿ ಪಾಲ್ಗೊಳ್ಳುತ್ತಾರೆ. 100 ವರ್ಷದವ್ರು ಇರೋದು ಕಷ್ಟ, ಓಡಾಡೋದು ಕಷ್ಟ, ಮನೆಯಲ್ಲಿರೋದು ಕಷ್ಟ, ಬೇಡ ಮಂಚ ಬಿಟ್ಟು ಗಡಿಗಡಿಯೋದು ಕಷ್ಟ. ಸಭೆ ಸಮಾರಂಭಕ್ಕೆ ನಡ್ಕೊಂಡು ಹೋಗ್ತಾರೆ. ಯೋಚನೆ ಮಾಡಿ ಎಷ್ಟು ದೇವರ ಶಕ್ತಿ ಕೊಟ್ಟಿದ್ದಾರೆ ಅಂತ ಮಾಡಿಕೊಂಡ್ರೆ, ಭೀಷ್ಮ ಪರ್ವದಲ್ಲಿ ಇವತ್ತು ಭಗವದ್ಗೀತೆ ಬಂತ ಅಂತ ಕೇಳಿದರೆ, ಇಲ್ಲಿ ಇವತ್ತು ಒಬ್ಬ ಹಿರಿಯರು ನಾಡಿನ ಗಣ್ಯ ವ್ಯಕ್ತಿಯಲ್ಲಿ ಒಬ್ಬರು ಕೂತಿರೋದು ಒಂದು ಅರ್ಥ ಗೊತ್ತಾಯಿತು. ಮತ್ತೆ ಅನೇಕ ಜನಗಳ ಮಧ್ಯೆ ತುಂಬಿದ ಅಲ್ಲಿ ಎಂತ ತೇಸೈನೇ ಸಮಾರಂಭೆ ಸಮೇತೆ ಸಾಗರೋಪಮೆ, ಸೈನ್ಯ ಸಾಗರದ ಮಧ್ಯೆ ಭಗವದ್ಗೀತೆ ಬಂತದ್ದು. ಇಲ್ಲಿ ಜನಸಾಗರದ ಅನೇಕ ವಿಧವಾದ ಜನಗಳು ಸೇರಿದ್ದೀರಿ. ಆದ್ದರಿಂದ ಜನಸಮುದ್ರದ ಮಧ್ಯೆ ಒಳ್ಳೆ ರೀತಿಯಲ್ಲಿ ಪ್ರವಚನಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಇಂಥ ಶ್ರೇಷ್ಠವಾದಂಥ ಕಾರ್ಯಕ್ರಮ ನಿಜವಾದ ಅರ್ಥದಲ್ಲಿ ಜನಗಳಿಗೆ ಪ್ರಯೋಜನವಾಗಬೇಕು. ಎಲ್ಲ ಪಂಥದ ಜನಗಳು ಕೂಡ ಅವಶ್ಯವಾಗಿ ಕೇಳಬಹುದು. ಕೇಳಬೇಕಾದರೆ ಭಗವದ್ಗೀತೆಯನ್ನ ತೆರೆದ ಮನಸ್ಸಿನಿಂದ ಕೇಳಬೇಕು, ತೆರೆದ ಮನಸ್ಸಿನಿಂದ ಕೇಳಬೇಕು. ಆಗ ಅದರ ಮಹತ್ವ ನಮಗೆ ಗೊತ್ತಾಗಿ ಅಲ್ಲಿರ್ತಕ್ಕಂಥದ್ದು ಯಾವುದೇ ಧಾರ್ಮಿಕ ಸಮಸ್ಯೆ, ತಾತ್ವಿಕ ಸಮಸ್ಯೆ ಭಗವದ್ಗೀತೆಯಲ್ಲಿ ಪರಿಹಾರವಾಗದೆ ಉಳಿದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಸಮಸ್ಯೆ ಯಾವ ರೂಪದ ಬೇಕಾದರೂ ಆಗಿರಲಿ, ಭಗವದ್ ಇಷ್ಟು ಬಂದಿದೆ ಅದಕ್ಕೆ ಮಾತ್ರ ಸಂಬಂಧಪಟ್ಟಂತ ಕೇಳೋದಲ್ಲ. ನೀವು ಯಾವ ರೂಪದ ಸಮಸ್ಯೆ ಬೇಕಾದರೂ ಆಗಿರಲಿ, ಎಲ್ಲದಕ್ಕೂ ಭಗವದ್ಗೀತೆಯಲ್ಲಿ ಉತ್ತರವು. ಅದಕ್ಕೇನೆ ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈಹಿ ಶಾಸ್ತ್ರ ಸಂಗ್ರಹೈಹಿ ಅಂತ ಕೊಂಡಾಡಿದ್ದ. ಎಲ್ಲ ಶಾಸ್ತ್ರಗಳನ್ನು ಒಟ್ಟಿಗೆ ಓದಬೇಕು, ಅನೇಕ 1000 ವರ್ಷ ಓದೋದು ಒಂದೇ, ಭಗವದ್ಗೀತೆಯನ್ನ ಅಷ್ಟು ಸಂಕ್ಷೇಪವಾಗಿ ಕೇಳೋದು ಒಂದೇ ಅಂತ ವರ್ಣನೆ ಮಾಡ್ತಾರೆ. ಅಂತ ಭಗವದ್ಗೀತೆಯನ್ನ ಪರಮಪೂಜ್ಯ ಶ್ರೀಪಾದಂಗಳವರು ಉದ್ಘಾಟನೆ ಮಾಡಿದ್ರಿಂದ ನಾವೊಂದು ಭರವಸೆ ನಿರ್ವಿಘ್ನ ಮುಗಿಯುತ್ತೆ ಅನ್ನೋ ವಿಶ್ವಾಸ ಬರುತ್ತೆ. ಪರಮಪೂಜ್ಯ ಶ್ರೀಪಾದಂಗಳವರ ಅಮೃತ ಹಸ್ತದಿಂದ ಭಗವದ್ಗೀತದ ಜ್ಞಾನ ಜ್ಯೋತಿ ಪರಮ ಹಚ್ಚಿದವರು ಅವರೇ. ಉದ್ಘಾಟನೆ ಭಾಷಣ ಮಾಡಿದವರು.